ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800833221 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
Love.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪಾಪಿಗಳಿಗೆ ಕ್ರಿಸ್ತನ ಅವಶ್ಯಕತೆ. ನಾವೆಲ್ಲರೂ ಸಹ ಈ ಲೋಕದಲ್ಲಿ ಪಾಪಿಗಳಾಗಿದ್ದೇವೆ. ಪಾಪಿಗಳಾಗಿರತಕ್ಕಂಥ ನಮಗೆ ಕ್ರಿಸ್ತನ ಅವಶ್ಯಕತೆ ಬಹಳವಾಗಿ ಬೇಕಾಗಿದೆ. ಯಾಕೆ ಒಬ್ಬ ಪಾಪಿಗೆ ಕ್ರಿಸ್ತನ ಅವಶ್ಯಕತೆ ಬೇಕು ಎನ್ನುವುದನ್ನು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ದಿನದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ಪಾಪಿಗಳಾಗಿದ್ದಂಥ ನಮಗೆ ನಿನ್ನ ಪ್ರೀತಿ, ನಿನ್ನ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಅರಿತುಕೊಳ್ಳಲು ನಮ್ಮ ಮನ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಿನ್ನಲ್ಲಿ ಕೇಳ್ತಕ್ಕಂಥವರಾಗಿದ್ದೇವೆ. ಕೇಳುಗರ ಹೃದಯದಲ್ಲಿ ನಾನು ಪಾಪಿ, ನನಗೆ ಕ್ರಿಸ್ತನ ಅವಶ್ಯಕತೆ ಬೇಕು ಎಂಬುದನ್ನು ನೀನು ತೋರಿಸಿಕೊಡು ಸ್ವಾಮಿ. ಅದನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಮುಖಾಂತರವಾಗಿ ನಾವು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಆದಿಯಲ್ಲಿ ಮಾನವನಿಗೆ ಉತ್ತಮ ಶೀಲ ಸ್ವಭಾವಗಳು, ಶಕ್ತಿಗಳು ಮತ್ತು ವಿವೇಕವುಳ್ಳ ಮನಸ್ಸು ಕೊಡಲ್ಪಟ್ಟಿತು. ಆತನು ಅಸ್ತಿತ್ವದಲ್ಲಿ ಪರಿಪೂರ್ಣನಾಗಿದ್ದನು ಮತ್ತು ದೇವರ ಜೊತೆ ಐಕ್ಯವಾಗಿದ್ದನು. ಆತನ ಯೋಚನೆಗಳು ಪರಿಶುದ್ಧವಾಗಿದ್ದವು, ಉದ್ದೇಶಗಳು ಪವಿತ್ರವಾಗಿದ್ದವು. ಆದರೆ ಅವಿಧೇಯತೆಯ ನಿಮಿತ್ತವಾಗಿ ಆತನ ಶಕ್ತಿಗಳು ತಾರುಮಾರಾದವು ಮತ್ತು ಪ್ರೀತಿಗೆ ಬದಲಾಗಿ ಅವನಲ್ಲಿ ಸ್ವಾರ್ಥತೆಯು ಸ್ಥಳವನ್ನು ತೆಗೆದುಕೊಂಡಿತು. ಅವಿಧೇಯತೆಯ ಮೂಲಕ ಆತನ ಸ್ವಭಾವಗಳು ಬಲವೀನವಾಯಿತು. ಆತನು ತನ್ನ ಸ್ವಂತ ಶಕ್ತಿಯಿಂದ ದುಷ್ಟತ್ವವನ್ನು ಎದುರಿಸಲು ಶಕ್ತಿಯಿಲ್ಲದೆ ಹೋಗಿ ಹೋದನು. ಆತನು ಸೈತಾನನ ಬಂಧನಕ್ಕೆ ಒಳಗಾಗಿದ್ದಾನೆ ಮತ್ತು ದೇವರ ವಿಶೇಷವಾಗಿ ನಡೆಯಬಾರದಂತಹ ವಿಚಾರಕ್ಕೆ ಅವನು ಒಳಗಾಗಿದ್ದಾನೆ. ಅದೇ ರೀತಿಯಲ್ಲಿ ಅವನು ಪಾಪಕ್ಕೆ ಒಳಗಾಗಿ ತನ್ನ ಪರಿಪೂರ್ಣತೆಯನ್ನು ಕಳೆದುಕೊಳ್ಳುವವನಾಗಿದ್ದಾನೆ. ಮಾನವನ ಸೃಷ್ಟಿಯಲ್ಲಿನ ದೇವರ ಯೋಜನೆಯನ್ನು ಅಡ್ಡಿ ಮಾಡಿ ಲೋಕವನ್ನು ದುಃಖದಿಂದಲೂ ಮತ್ತು ನಾಶನದಿಂದಲೂ ತುಂಬಿಸಬೇಕೆಂಬ ಸೈತಾನನಾದಂತಹ ಶೋಧಕನ ಉದ್ದೇಶವಾಗಿತ್ತು. ಈ ದುಷ್ಟತ್ವವೆಲ್ಲವೂ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಫಲಿತಾಂಶವೆಂದು ಎಲ್ಲರಿಗೂ ಸೂಚಿಸುವಂತೆ ಮಾಡಬೇಕೆಂಬುದಾಗಿ ಮನುಷ್ಯನನ್ನು ಪಾಪಕ್ಕೆ ಬೀಳಿಸುವವನಾಗಿದ್ದಾನೆ. ಸೈತಾನನು ಪವಿತ್ರವಾಗಿದ್ದಂತಹ ಪರಿಶುದ್ಧವಾಗಿರ್ತಕ್ಕಂತಹ ಮನುಷ್ಯನನ್ನು ತನ್ನ ಕಡೆಗೆ ಸೆಳೆದುಕೊಂಡು ದೇವರ ಮೇಲೆ ದೂಷಣವನ್ನು ಹೊರಿಸುವವನಾಗಿದ್ದಾನೆ. ಎಲ್ಲ ಜನಗಳ ಮಧ್ಯದಲ್ಲಿ ಈ ಒಂದು ದುಷ್ಟತ್ವಕ್ಕೆ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದೇ ಕಾರಣ ಎಂಬುದಾಗಿ ಎಲ್ಲರ ಮುಂದೆ ಅವನು ತೋರಿಸಿಕೊಡುವಂತಹ ಕೆಲಸವನ್ನು ಸೈತಾನನು ಮಾಡುವವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ಪಾಪಿಗಳಾಗಿರ್ತಕ್ಕಂಥ ನಮಗೆ ಕ್ರಿಸ್ತನ ಅವಶ್ಯಕತೆ ಇದೆ. ಪಾಪಕ್ಕೆ ಬಿದ್ದದು ನಾವು ಮಾಡಿದ ತಪ್ಪಿನ ನಿಮಿತ್ತವಾಗಿಯೇ ಹೊರತು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ನಿಮಿತ್ತವಾಗಿ ಅಲ್ಲ. ಆದರೆ ಸೈತಾನನು ಈ ಲೋಕದಲ್ಲಿರ್ತಕ್ಕಂತಹ ಅನೇಕರಿಗೆ ಈ ರೀತಿಯಾಗಿ ತಪ್ಪಾದಂಥ ಮಾರ್ಗದರ್ಶನವನ್ನು ನೀಡುವವನಾಗಿದ್ದಾನೆ. ಪಾಪ ಮಾಡದ ಸ್ಥಿತಿಯಲ್ಲಿರುವಾಗ ಮನುಷ್ಯನು ಉತ್ತಮ ರೀತಿಯಲ್ಲಿ ಇದ್ದನು ಎಂಬುದಾಗಿ ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 2:3 ನಾವು ಓದುವವರಾಗಿದ್ದೇವೆ. ತನ್ನೆಲ್ಲ ಜ್ಞಾನ ವಿದ್ಯಾ ಸಂಬಂಧವಾದಂಥ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನ ಜೊತೆ ಸಂತೋಷದಿಂದ ಸಂಭಾಷಿಸುತ್ತಿದ್ದನು ಎಂಬುದಾಗಿ. ಮನುಷ್ಯನು ಪಾಪ ಮಾಡದೇ ಇರುವಂತಹ ಆ ಒಂದು ಸಮಯದಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಯಾವಾಗಲೂ ಸಹ ಉತ್ತಮವಾದಂಥ ಜ್ಞಾನದಿಂದ ಪರಿಪೂರ್ಣತೆಯಿಂದ ಅವನು ಮಾತಾಡುವವನಾಗಿದ್ದನು. ಆದರೆ ಪಾಪ ಮಾಡಿದ ನಂತರ ಆ ಪವಿತ್ರತೆಯು ಅವನನ್ನು ಬಿಟ್ಟು ಹೋಗಿತು. ಆತನು ಸಂತೋಷವನ್ನು ಕಾಲಲಿಲ್ಲ, ಸಂತೋಷ ಅವನಿಂದ ದೂರ ಹೋಗಿತು ಮತ್ತು ದೇವರ ಪ್ರಸನ್ನತೆಯಿಂದ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದನು ಎಂಬುದಾಗಿ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 3 ನಾವು ನೋಡುವವರಾಗಿದ್ದೇವೆ. ನವೀಕರಿಸಿದ ಹೃದಯದ ಸ್ಥಿತಿ ಇನ್ನೂ ಅದೇ ರೀತಿಯಾಗಿ ಇರುವುದಾಗಿದೆ. ಬದಲಾವಣೆ ಇಲ್ಲ, ಕ್ರಿಸ್ತನ ಅವಶ್ಯಕತೆ ಇಲ್ಲ ಎಂಬುದಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳದೆ ಪಾಪದಲ್ಲೇ ಇರುವಂತಹ ಮನುಷ್ಯರನ್ನ ಇವತ್ತಿಗೂ ಸಹ ನಾವು ನೋಡುವವರಾಗಿದ್ದೇವೆ. ಅದು ದೇವರ ಜೊತೆ ಹೊಂದಾಣಿಕೆಯಿಂದ ಇರುವುದಿಲ್ಲ ಮತ್ತು ಆತನ ಜೊತೆ ಮಾತನಾಡುವುದರಿಂದ ಸಂತೋಷವನ್ನ ಕಂಡುಹಿಡಿಯಲಾಗದೆ ಹೇಳುವುದಕ್ಕೆ ಹೊಂದಾಣಿಕೆ ಇರುವುದಿಲ್ಲ. ಪಾಪಿಯು ದೇವರ ಪ್ರಸನ್ನತೆಯಲ್ಲಿ ಸಂತೋಷದಿಂದ ಇರಲು ಸಾಧ್ಯವಾಗದು. ನಾವು ಯಾವಾಗ ಪಾಪದಲ್ಲಿ ಇರತಕ್ಕಂಥವರಾಗಿದ್ದೇವೋ ಆವಾಗ ದೇವರ ಜೊತೆ ಮಾತನಾಡಲು ಸಾಧ್ಯವಿಲ್ಲ, ನಾವು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ, ಕ್ರಿಸ್ತನ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಇರಲು ಸಾಧ್ಯವಿಲ್ಲ. ಪಾಪಿಯು ದೇವರ ಪ್ರಸನ್ನತೆಯಿಂದ ತನ್ನ ಸಂತೋಷವನ್ನು ಕಳೆದುಕೊಳ್ಳುವಂಥವನಾಗಿದ್ದಾನೆ. ಪರಿಶುದ್ಧ ದೂತರ ಐಕ್ಯತೆಯಿಂದ ಕುಗ್ಗಿ ಹೋಗುವವನಾಗಿದ್ದಾನೆ. ಆತನಿಗೆ ಪರಲೋಕಕ್ಕೆ ಪ್ರವೇಶಿಸಲು ಅನುಮತಿ ನೀಡಲ್ಪಟ್ಟರೆ ಆತನಿಗೆ ಅದು ಹರ್ಷದಾಯಕವಾಗಿರುವುದಿಲ್ಲ. ಪಾಪದ ನಿಮಿತ್ತವಾಗಿ ನಾವು ಪರಲೋಕಕ್ಕೆ ಒಂದು ವೇಳೆ ಪ್ರವೇಶಿಸಿದ ಆದರೆ ಅಲ್ಲಿ ನಮಗೆ ಸಂತೋಷ ಇರುವುದಿಲ್ಲ, ಅಲ್ಲಿ ಸ್ವಾರ್ಥ ನೆಲೆದಿರುತ್ತದೆ. ಯಾಕೆಂದರೆ ಅದು ನಿಸ್ವಾರ್ಥದಿಂದ ಕೂಡಿರತಕ್ಕಂಥ ಪ್ರೀತಿಯಿಂದ ಕೂಡಿರತಕ್ಕಂಥ ಸ್ಥಳ. ಆದರೆ ಪಾಪಿಯು ಒಂದು ವೇಳೆ ಅಲ್ಲಿಗೆ ಹೋದರೆ ಅವನಲ್ಲಿ ಸ್ವಾರ್ಥತೆ, ಅವನಲ್ಲಿ ಪ್ರೀತಿಯನ್ನು ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅನಂತರ ಪ್ರೀತಿಯ ಹೃದಯಕ್ಕೆ ಸಂಬಂಧಪಟ್ಟ ಪ್ರತಿ ಹೃದಯಕ್ಕೆ ಯಾವ ಉತ್ತರದ ದುನಿಯೂ ತಗಲುವುದಿಲ್ಲ. ಆತನ ಯೋಜನೆಗಳು, ಆತನ ಇಚ್ಛೆಗಳು, ಆತನ ಉದ್ದೇಶಗಳು ಅಲ್ಲಿ ಪಾಪ ಮಾಡದವರ ವಾಸಿಸುವವರ ಹೆದರಿಗೆ ಹೊರಗಿನವನಾಗಿ ತೋರಿಬರುತ್ತಾನೆ. ಪರಲೋಕದ ರಾಗದಲ್ಲಿ ಆತನು ಅಪಸ್ವರವನ್ನ ನೀಡುವ ವ್ಯಕ್ತಿಯಾಗುತ್ತಾನೆ. ಯಾಕೆಂದರೆ ಅಲ್ಲಿ ದೇವದೂತರು ಹಿಂಪಾದ ಸ್ವರದಿಂದ ಹಾಡುವವರಾಗಿದ್ದಾರೆ. ಅದು ಪರಿಶುದ್ಧರು ಮಾತ್ರ ಅದನ್ನು ಹಾಡಲು ಸಾಧ್ಯ. ಪಾಪಿಯು ಒಂದು ವೇಳೆ ಅದನ್ನು ಹಾಡಿದಾಗ ಅದು ಅಪಸ್ವರ ಆಗುತ್ತದೆ. ಪರಲೋಕವು ಆತನಿಗೊಂದು ಶಿಕ್ಷೆ ನೀಡುವ ಸ್ಥಳವಾಗಿ ಅದು ಪರಿಣಮಿಸತಕ್ಕಂಥದ್ದಾಗಿದೆ. ಅದರ ಬೆಳಕಾಗಿರುವ ಅದರ ಸಂತೋಷಕ್ಕೆ ಕೇಂದ್ರ ಸ್ಥಾನವಾಗಿರುವುದರಿಂದ ಆತನು ಅಲ್ಲಿ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರತಕ್ಕಂಥದ್ದಾಗಿದೆ. ಪರಲೋಕದ ಸ್ನೇಹ ಭಾವಕ್ಕೆ ಅರ್ಹತೆ ಇಲ್ಲದವನಾಗಿ ತಾವೇ ಮಾಡಿಕೊಂಡ ದೂರ ಹೋದರೂ ಅವನು ದೇವರ ಮಹಿಮೆಯು ಅವನಿಗೆ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಎಂದರೆ ದಹಿಸುವ ಅಗ್ನಿಯ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಯಾಕೆಂದರೆ ಅಲ್ಲಿ ಪರಿಶುದ್ಧತೆ ಇರತಕ್ಕಂಥದ್ದಾಗಿದೆ. ಪಾಪ ಮನುಷ್ಯನಲ್ಲಿ ಇರುವ ಕಾರಣ ಪರಲೋಕ ಅವನಿಗೆ ಒಂದು ಕಷ್ಟದ ಪರಿಸ್ಥಿತಿಯಾಗಿ ತೋರ್ತಕ್ಕಂಥದ್ದಾಗಿದೆ. ಅಲ್ಲಿ ಅವನಿಗೆ ಸಂತೋಷ ಇರುವುದಿಲ್ಲ, ಅಲ್ಲಿ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಪರಿಶುದ್ಧ ದೂತರ ಮುಂದೆ ಅವನು ಸಂತೋಷವಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ. ಅವರನ್ನು ವಿಮೋಚಿಸಲು, ಸತ್ತವನ ಮುಖದಿಂದ ತಪ್ಪಿಸಿಕೊಳ್ಳಲು ಅವರು ನಾಶನವನ್ನು ಆಹ್ವಾನಿಸುವವರಾಗಿದ್ದಾರೆ. ನಾವು ಮುಳುಗಿರುವ ಪಾಪದ ಹಳ್ಳದಿಂದ ತಪ್ಪಿಸಿಕೊಳ್ಳಲು ನಮ್ಮಿಂದ ಅಸಾಧ್ಯವಾದ ಕಾರ್ಯವಾಗುತ್ತದೆ. ನಮ್ಮ ಹೃದಯಗಳು ಕೆಟ್ಟವುಗಳಾಗಿವೆ, ಅವುಗಳನ್ನು ನಾವು ಬದಲಾಯಿಸಲಾಗದು. ಯಾಕೆಂದರೆ ಯೋಬನ ಪುಸ್ತಕ 14:4 ಅಶುದ್ಧದಿಂದ ಶುದ್ಧವು ಉಂಟಾಗುತ್ತದೆ ಎಂಬುದಾಗಿ ಬರೆಯುವುದರ ಮೂಲಕವಾಗಿ ಅವನು ಎಂದಿಗೂ ಅದು ಆಗುವುದಿಲ್ಲ ಎಂಬುದಾಗಿ ತಿಳಿಸುವಂಥವನಾಗಿದ್ದಾನೆ. ಪರಲೋಕ ಒಂದು ಪರಿಶುದ್ಧವಾದಂಥ ಸ್ಥಳ. ಆ ಪರಿಶುದ್ಧವಾದ ಸ್ಥಳದಲ್ಲಿ ನಾವು ಪ್ರವೇಶಿಸಿದರೆ ನಮ್ಮ ಅಶುದ್ಧ ಹೋಗಿಬಿಡ್ತದೋ ಅದು ಎಂದಿಗೂ ಸಾಧ್ಯವಿಲ್ಲ. ಆ ಅಶುದ್ಧ ಹೋಗಲು ನಮಗೆ ಬೇಕಾಗಿರತಕ್ಕಂಥದ್ದು ಕ್ರಿಸ್ತನಿಂದ ಮಾತ್ರ. ಯಾಕೆಂದರೆ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪುಸ್ತಕ 8:7 ನಾವು ಓದುವುದಾದರೆ, ಯಾಕೆಂದರೆ ಶರೀರದ ಭಾವಗಳು ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತಹ ಮನಸ್ಸು ದೇವರ ನಿಮಯಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ ಅಂತಂದರೆ, ಈ ಲೋಕದಲ್ಲಿ ಶರೀರ ಭಾವ ಸ್ವಭಾವಕ್ಕೆ ಒಳಕಾಗಿದ್ದೇವೆ. ಅದು ದೇವರಿಗೆ ಶತ್ರು, ಅದು ದೇವರ ನಿಯಮಕ್ಕೆ, ದೇವರ ಆಜ್ಞೆಗಳಿಗೆ ಅದು ತದ್ವಿರುದ್ಧವಾಗಿದೆ. ನಮ್ಮ ಮನಸ್ಸು ಆತ್ಮಿಕವಾಗಿರಬೇಕು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಾಗ. ಆ ನಿಟ್ಟಿನಲ್ಲಿ ನಾವು ಜೀವಿಸುವುದರಿಂದರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ವಿದ್ಯೆ, ಸಂಸ್ಕೃತಿ, ಇಷ್ಟದಂತೆ ಕಾರ್ಯ ಮಾಡುವುದು, ಮನುಷ್ಯರ ಕಾರ್ಯ, ಇವುಗಳಿಗೆ ತಕ್ಕ ಸನ್ನಿವೇಶವಿದೆ. ಆದರೆ ಅವುಗಳಿಗೆ ಶಕ್ತಿ ಇಲ್ಲ. ನಾವು ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವವರಾಗಿದ್ದೇವೆ, ನಮ್ಮ ಬಲದಿಂದಲ್ಲ, ದೇವರ ಬಲದಿಂದ ಮಾಡಬೇಕು. ಆದರೆ ನಾವು ಯಾವಾಗ ಶರೀರ ದೀನ ಸ್ವಭಾವವುಳ್ಳವರಾಗಿ ಮಾಡ್ತಕ್ಕಂಥವರಾಗಿದ್ದೇವೋ ಆವಾಗ ಎಲ್ಲವನ್ನ ನಮ್ಮ ಬಲದಿಂದ ಮಾಡುವಾಗ ನಾವು ಆ ಶಕ್ತಿಯನ್ನು ಕಳೆದುಕೊಳ್ಳುವವರಾಗಿದ್ದೇವೆ. ಅವು ಹೊರಗಿನ ನಡತೆಯನ್ನು ಸರಿಪಡಿಸಬಹುದು, ಆದರೆ ಅವು ಹೃದಯವನ್ನು ಬದಲಾಯಿಸಲಾಗದು, ಅವು ಜೀವನದ ಬುಗ್ಗೆಗಳನ್ನು ಶುಚಿ ಮಾಡಲಾಗದು. ಮಾನವರು ಪಾಪದಿಂದ ಪರಿಶುದ್ಧತೆಗೆ ಏರ್ಪಡಲು ಒಳಗಿನಿಂದ ಒಂದು ಶಕ್ತಿಯು ಕೆಲಸ ಮಾಡಬೇಕು. ಆತನ ಬದಲಾವಣೆಗೆ ನಮ್ಮ ಹೃದಯದಲ್ಲಿ ಒಂದು ಕಾರ್ಯವನ್ನು ಮಾಡಬೇಕು. ಆ ಕಾರ್ಯ ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಅಲ್ಲಿಂದ ಒಂದು ಹೊಸ ಜೀವಿತ ಬರಬೇಕಾಗಿದೆ. ಆ ಶಕ್ತಿ ಕ್ರಿಸ್ತನೇ ಆಗಿರುತ್ತಾನೆ. ಆತನ ಕೃಪೆಯು ಮಾತ್ರವೇ ಅಂತರದ ಜೀವವಿಲ್ಲದ ಸಾಮರ್ಥ್ಯಗಳನ್ನು ಚುರುಕುಗೊಳಿಸುತ್ತದೆ ಮತ್ತು ಪವಿತ್ರತೆಗೆ ದೇವರ ಕಡೆಗೆ ಆಕರ್ಷಿಸುತ್ತದೆ. ರಕ್ಷಕನಾದಂಥ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಈ ರೀತಿಯಾಗಿ ಹೇಳಿದನು, ನಿಕೋದಿಮಸ್ಸನಿಗೆ ಯೋಹಾನನು ಬರೆದ ಪುಸ್ತಕ 3:3 ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರನು ಎಂಬುದಾಗಿ ಹೇಳಿದನು. ಆತನು ಒಂದು ಹೊಸ ಹೃದಯವನ್ನು, ಹೊಸ ಹಾಸ್ಯಗಳನ್ನು, ಹೊಸ ಜೀವಿತವನ್ನು ಜೀವಿಸುತ್ತೇನೆ ಎಂಬ ಗುರಿಗಳನ್ನ, ಉದ್ದೇಶಗಳನ್ನ ಪಡೆಯದೆ ದೇವರ ರಾಜ್ಯವನ್ನ ಕಾಣಲಾರನು. ಪ್ರಾಕೃತಿಕವಾಗಿ ಮಾನವನಲ್ಲಿರುವ ಒಳ್ಳೆಯದನ್ನ ಅಭಿವೃದ್ಧಿಪಡಿಸುವ ಒಂದೇ ಅಗತ್ಯ ಅದೇನೆಂದರೆ ಕ್ರಿಸ್ತನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆತನು ಪರಲೋಕ ರಾಜ್ಯಕ್ಕೆ ಸೇರಲಾರನು, ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2:14 ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಾಕೃತ ಮನುಷ್ಯನ ದೇವರ ಆತ್ಮನ ವಿಷಯಗಳನ್ನು ಬೇರ್ಪಡಿಸುತ್ತಾನೆ, ಅವು ಆತನಿಗೆ ಹುಚ್ಚು ಮಾತಾಗಿ ತೋರುತ್ತದೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿ ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ತಿಳಿಸುತ್ತದೆ. ಕ್ರಿಸ್ತನ ವಿಚಾರವಾಗಿ ನಾವು ನೋಡುವುದಾದರೆ ಆತನಲ್ಲಿ ಜೀವವಿತ್ತು, ಈ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1:4 ನಾವು ನೋಡುವವರಾಗಿದ್ದೇವೆ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 4:12 ನಮಗೆ ತಿಳಿಸುತ್ತದೆ. ದೇವರ ಪ್ರೀತಿ ಕರುಣೆಯನ್ನು ಗ್ರಹಿಸಿಕೊಳ್ಳುವುದು, ಆತನ ಹೌವರ್ಧ್ಯವನ್ನು, ಆತನ ತಂದೆಯಂತೆ ಸಹಾನುಭೂತಿಯನ್ನು ಅರ್ಥ ಮಾಡಿಕೊಂಡರೆ ಸಾಲದು. ದೇವರ ಆಜ್ಞೆಗಳ ಜ್ಞಾನ ಮತ್ತು ನ್ಯಾಯ, ಪ್ರೀತಿ ನಿತ್ಯ ಮೂಲತತ್ವದ ಮೇಲೆ ಆಧಾರಗೊಂಡಿವೆ ಎಂದು ಅರ್ಥ ಮಾಡಿಕೊಂಡರೆ ಸಾಲದು. ಅಪೊಸ್ತಲನಾದ ಪೌಲನು ಇದನ್ನೆಲ್ಲವನ್ನು ಕಂಡು ಈ ರೀತಿ ಹೇಳಿದನು, ಧರ್ಮಶಾಸ್ತ್ರವು ಉತ್ತಮವಾದದ್ದು, ಒಪ್ಪಿಕೊಂಡ ಹಾಗಾಯಿತು. ಹಾಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು, ನ್ಯಾಯವು ಹಿತವೂ ಆಗಿರುವುದು ಸರಿ. ಆತನ ಅಂತರ್ಯದ ವ್ಯಥೆ ಮತ್ತು ನಿರೀಕ್ಷೆಯಿಲ್ಲದವನಂತೆ ಹೆಚ್ಚಿಗೆ ಸೇರಿಸಿದನು, ಆದರೆ ನಾನು ದೇಹಕ್ಕೆ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ ಎಂಬುದಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆ 7:16 ನಾವು ನೋಡುವವರಾಗಿದ್ದೇವೆ. ಮತ್ತು 12:14 ಸಹ ಆತನು ಈ ರೀತಿಯಾಗಿ ಹೇಳುವತನಾಗಿದ್ದಾನೆ, ಆತನು ಪವಿತ್ರತೆಗೆ ಮತ್ತು ನೀತಿಗೆ ತವಕಪಟ್ಟವನು, ಅದನ್ನು ಪಡೆಯಲು ಆತನಿಗೆ ಬಲವಿರಲಿಲ್ಲ, ಆದ್ದರಿಂದ ಈ ರೀತಿಯಾಗಿ ತನ್ನನ್ನು ತಾನು ಕೂಗಿ ಹೇಳುವವನಾಗಿದ್ದಾನೆ, ಅಯ್ಯೋ ನಾನು ಎಂಥ ದುರ್ವ್ಯವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂಬುದಾಗಿ ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಅವನು ಆ ರೀತಿಯಾದಂಥ ಪಾಪಕ್ಕೆ ಒಳಗಾಗಿದ್ದನು. ಆದರೆ ಮುಂದಿನ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ ಈ ಒಂದು ಪಾಪದಿಂದ, ಇಂಥ ಒಂದು ಮರಣದಿಂದ ಬಿಡಿಸಲು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಎಲ್ಲ ಯುಗಗಳಲ್ಲಿ, ಎಲ್ಲ ದೇಶಗಳಲ್ಲಿ ಭಾರ ಹೊತ್ತಿರುವ ಹೃದಯಗಳಿಂದ ಈಗ ಕೂಗಿ ಹೇಳಿ ಬರುತ್ತದೆ. ಅದೇನೆಂದರೆ, ಇಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ, ಲೋಕದ ಪಾಪಗಳನ್ನು ನಿವಾರಿಸುವ ದೇವರ ಕುರಿಮರಿ ಎಂಬುದಾಗಿ ಸ್ಥಾನಿಕನಾದಂಥ ಯೋಹಾನನು ಕ್ರಿಸ್ತನನ್ನೇ ನೋಡಿ ಹೇಳಿದಂತಹ ಆ ವಿಚಾರ ಇವತ್ತು ನಾವು ಕೂಗಿ ಹೇಳಬೇಕಾಗಿದೆ. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 1:29 ಅದನ್ನು ನಾವು ನೋಡುವಂತೆವರಾಗಿದ್ದೇವೆ. ಸತ್ಯವನ್ನು ನಿರಾಕರಿಸಲು ದೇವರ ಆತ್ಮನು ಅನೇಕ ಸಂಕೇತಗಳನ್ನು, ದೋಷದ ಹೊರೆಯಿಂದ ಆತ್ಮಗಳನ್ನು ಬಿಡಿಸಲು, ಪರಿಷ್ಕರವಾಗಿ ತಿಳಿಸಲು ಉಪಯೋಗಿಸಿದನು. ಯಾಕೋಬನು ಯೆಶೋವನನ್ನು ಮೋಸ ಮಾಡಿ ಪಾಪ ಮಾಡಿದ ನಂತರ ಯಾಕೋಬನು ತಂದೆಯ ಮನೆಯನ್ನು ಬಿಟ್ಟು ಓಡಿ ಹೋಗುವವನಾಗಿದ್ದಾನೆ. ಓಡಿ ಹೋಗುವಾಗ ಅವನಲ್ಲಿ ಆವರಿಸಿಕೊಂಡದ್ದು ಒಂದು ಪಾಪದ ಭಯ. ಆ ಪಾಪದ ಭಯದಿಂದ ಒಬ್ಬನೇ ಆ ರಾತ್ರಿಯಲ್ಲಿ ಕಳೆಯುವವನಾಗಿದ್ದಾನೆ. ಆ ಬರಿ ನೆಲದ ಮೇಲೆ ಅವನು ಮಲಗಿಕೊಂಡು ನಕ್ಷತ್ರಗಳನ್ನ, ಆಕಾಶಗಳನ್ನ ಹೊಳೆಯುತ್ತಿರುವಂತಹ ಎಲ್ಲವನ್ನ ನೋಡ್ತಕ್ಕಂಥವನಾಗಿದ್ದಾನೆ. ಅವನು ನಿದ್ದೆ ಮಾಡುತ್ತಿರುವಾಗ ಅವನಿಗೆ ಒಂದು ಬೆಳಕು ಪ್ರದರ್ಶನವಾಯಿತು. ಅವನು ಮಲಗಿದ್ದಾಗ ದೇವದೂತರನ್ನ ನೋಡುವಂತೆವನಾಗಿದ್ದಾನೆ. ದೇವದೂತರು ಮೇಲೆಯೂ ಕೆಳಗೂ ಏರುತ್ತಿರುವುದನ್ನ, ಆತನ ಮಹಿಮೆಯನ್ನ ಆತನು ನೋಡುವವನಾಗಿದ್ದಾನೆ. ಯಾಕೊಬ್ಬನಿಗೆ ಇದು ಅರ್ಥವಾಗಲಿಲ್ಲ. ಪಾಪಿಗೆ ಕ್ರಿಸ್ತನ ಅವಶ್ಯಕತೆ ಇದೆ ಎಂಬುದನ್ನ ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವಂತವನಾಗಿದ್ದಾನೆ. ಅಲ್ಲಿ ದೇವದೂತರು ಮೇಲೆಯೂ ಕೆಳಗೂ ಏರುತ್ತಿರ್ತಕ್ಕಂತಹ ಒಂದು ವಿಚಾರವನ್ನ ಅವನು ಗಮನಿಸಿದಾಗ ಆ ಏನಿ ಯಾರನ್ನ ಸೂಚಿಸತಕ್ಕಂಥದ್ದಾಗಿದೆ ಅಂದರೆ ಅದು ಕ್ರಿಸ್ತನನ್ನೇ ಸೂಚಿಸತಕ್ಕಂಥದ್ದಾಗಿದೆ. ದೇವರಿಗೂ ಮನುಷ್ಯನಿಗೂ ಮಧ್ಯೆ ಸಂಭಾಷಿಸುವ ಒಂದೇ ಮಾರ್ಗವು ಅದು ಯಾವುದೆಂದರೆ ಏನಿ. ಆ ಏನಿ ಕ್ರಿಸ್ತನನ್ನೇ ಸೂಚಿಸುತ್ತೇವೆ ಎಂಬುದನ್ನ ನಾವು ನೋಡುವವರಾಗಿದ್ದೇವೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಯೋಹಾನನು ಬರೆದ ಸುವಾರ್ತೆ 1:51 ನತಾಲಿಯನ್ನ ಜೊತೆ ಯೇಸು ತನ್ನ ಸಂಭಾಷಣೆಯಲ್ಲಿ ಇದೇ ಸಂಕೇತವನ್ನು ಉಪಯೋಗಿಸುತ್ತಾನೆ. ಪರಲೋಕವು ತೆರೆದಿರುವುದನ್ನ, ಮನುಷ್ಯಕುಮಾರನ ಮೇಲೆ ದೂತರು ಏರಿ ಹೋಗುತ್ತಾ ಇಳಿಯುತ್ತಾ ಇರುವುದನ್ನ ನೀನು ನೋಡಿವಿ ಎಂದು ಹೇಳುವವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅವತ್ತು ಯಾಕೋಬ ಪಾಪದಲ್ಲಿ ಜೀವಿಸುತ್ತಿದ್ದನು. ಪಾಪದಲ್ಲಿದ್ದಂತಹ ಅವನಿಗೆ ಆ ಹೇನಿ ಅನ್ನುವಂಥ ಕ್ರಿಸ್ತನ ಅವಶ್ಯಕತೆ ಬೇಕಿತ್ತು. ಇವತ್ತು ಮನುಷ್ಯರಾಗಿರ್ತಕ್ಕಂಥ ನಮಗೂ ದೇವರಿಂದ ಪಾಪದ ನಿಮಿತ್ತವಾಗಿ ನಾವು ಬೇರ್ಪಟ್ಟಿದ್ದೇವೆ. ಅಂದು ನೆಕ್ತಾಲೆಯನಿಗೆ ದೇವರು ಹೇಳಿದಂಥ ಅದೇ ವಿಚಾರವನ್ನು ಇಂದು ನಮ್ಮ ಮಧ್ಯದಲ್ಲೂ ಸಹ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಪಾಪಿಯಾಗಿರ್ತಕ್ಕಂಥ ನಿನಗೆ ನನ್ನ ಅವಶ್ಯಕತೆ ಇದೆ ಎಂಬುದಾಗಿ. ಸ್ವಧರ್ಮ ಪರಿತ್ಯಾಗದ ಮಾನವನು ದೇವರಿಂದ ಬೇರ್ಪಟ್ಟನು. ಭೂಮಿಗೂ ಮತ್ತು ಪರಲೋಕಕ್ಕೂ ಸಂಬಂಧ ತಪ್ಪಿ ಹೋಯಿತು. ಅವುಗಳ ಮಧ್ಯೆ ಇರುವ ಆಂತರ್ಯದಲ್ಲಿ ಒಬ್ಬರಿಗೊಬ್ಬರು ಸಂಭಾಷಿಸಲಾಗಲಿಲ್ಲ. ಆದರೆ ಕ್ರಿಸ್ತನ ಮೂಲಕ ಭೂಲೋಕವು ಪರಲೋಕದ ಜೊತೆ ಒಂದಾಯಿತು. ಆತನು ಸ್ವಂತ ಅರ್ಹತೆಯಲ್ಲಿ ಕ್ರಿಸ್ತನ ಪಾಪವು ಮಾಡದ ಆಂತರ್ಯಕ್ಕೆ ಸೇತುವೆ ಕಟ್ಟಿದನು. ಇದರಿಂದ ಸೇವೆ ಮಾಡಲು ದೂತರು ಮಾನವನ ಜೊತೆ ಸಂಭಾಷಿಸಲು ಮಾರ್ಗ ಮಾಡಲ್ಪಟ್ಟಿತು. ಕ್ರಿಸ್ತನು ಅನಂತ ಶಕ್ತಿಯ ಮೂಲದ ಜೊತೆ ತಪ್ಪಿಹೋದ ಬಲಹೀನನಾದ ಮತ್ತು ಅಸಹಾಯಕನಾದ ಮಾನವನನ್ನು ಸೇರಿಸುತ್ತಾನೆ. ಅವರು ನಿರೀಕ್ಷೆಯ ಒಂದು ಮೂಲವನ್ನು ಮತ್ತು ಬಿದ್ದು ಹೋದ ಮಾನವನ ಸಂತತಿಯ ಸಹಾಯವನ್ನು ಅಲ್ಲೆಗಳಿದರೆ ಮಾನವನು ಮುಂದುವರಿಯಬೇಕೆಂದು ಕನಸು ಮತ್ತು ಮಾನವನನ್ನ ಮೇಲೆತ್ತಲುವ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತವೆ. ಎಲ್ಲ ಒಳ್ಳೆಯ ದಾನೆಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದಂಥ ಬೆಳಕಿಗೂ ಮೂಲ ಕಾರಣನಾಗಿದ್ದ ಇಳಿದು ಬರುತ್ತದೆ ಎಂಬುದಾಗಿ ಯಾಕೋಬನ ಪುಸ್ತಕ 1:17 ವಚನದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಆತನಿಲ್ಲದೆ ನಿಜವಾದಂಥ ಸ್ವಭಾವದ ಶ್ರೇಷ್ಠತೆ ಇರುವುದಿಲ್ಲ. ದೇವರ ಬಳಿಗೆ ಒಂದೇ ಮಾರ್ಗ, ಆ ಮಾರ್ಗ ಕ್ರಿಸ್ತನು. ಅದಕ್ಕೋಸ್ಕರವೇ ಯೋಹಾನನು ಬರೆದ ಸುವಾರ್ತೆ ಪತ್ರಿಕೆ 14:6 ವಚನದಲ್ಲಿ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ದೇವರ ಹೃದಯವು ಮರಣಕ್ಕಿಂತಲೂ ಬಲವಾಗಿರುವ ಒಂದು ಪ್ರೀತಿಯಿಂದ ಆತನ ಮಕ್ಕಳ ಮೇಲೆ ತವಕಪಡುತ್ತದೆ. ತನ್ನ ಮಗನು ನಮಗೆ ಕೊಡುವುದರಿಂದ ಆ ಒಂದು ವರದಲ್ಲಿ ಇಡೀ ಪರಲೋಕವನ್ನೇ ನಮಗಾಗಿ ಸುರಿಸಿದನು. ರಕ್ಷಕನ ಜೀವಿತ ಮರಣ ಮತ್ತು ಹೋರಾಡುವಿಕೆ, ದೂತರ ಸೇವೆ, ಆತ್ಮನನ್ನು ಹೋರಾಡುವುದು, ತಂದೆಯಾದ ದೇವರು ಎಲ್ಲಿಂದ ಮೂಲಕವಾಗಿ ಹೆಚ್ಚಾಗಿ ಕೆಲಸ ಮಾಡುವುದು, ಪರಲೋಕದ ವ್ಯಕ್ತಿಗಳ ಎಡೆಬಿಡದ ಆಸಕ್ತಿ, ಇವೆಲ್ಲವೂ ಮಾನವನ ರಕ್ಷಣೆಗಾಗಿ ಕೊಡಲ್ಪಟ್ಟಿದೆ. ನಮಗಾಗಿ ಮಾಡಿದ ಅದ್ಭುತವಾದ ತ್ಯಾಗವನ್ನು ಕುರಿತು ಆಲೋಚಿಸಿದಾಗ ತಪ್ಪಿ ಹೋದವರನ್ನು ಹಿಂದಕ್ಕೆ ತರಲು, ತಂದೆಯ ಮನೆಗೆ ಹಿಂತಿರುಗಿ ತರಲು ಪರಲೋಕವು ಮಾಡುವ ಕಾರ್ಯ ಮತ್ತು ಶಕ್ತಿಯ ವಿಚಾರವಾಗಿ ನಾವು ಮೆಚ್ಚಲು ಪ್ರಯತ್ನ ಪಡಬೇಕಾಗಿದೆ. ಉದ್ದೇಶಗಳು ಬಲವಾಗಿದ್ದು ಮತ್ತು ನಿಯೋಗಗಳು ಶಕ್ತಿಯಾಗಿದ್ದು ಶಕ್ತಿ ಉಳ್ಳದಾಗಿದ್ದು ಅವುಗಳನ್ನು ಕಾರ್ಯರೂಪಕ್ಕೆ ತರಲಾಗುವುದು. ಒಳ್ಳೆಯದನ್ನು ಮಾಡುವಾಗ ಹೆಚ್ಚಿನ ಫಲ ಪರಲೋಕದ ಸಂತೋಷ. ದೂತರ ಸಂಘವು ದೇವರು ಮತ್ತು ಆತನ ಮಗನ ಸಂಭಾಷಣೆ ಮತ್ತು ಪ್ರೀತಿಯ ನಿತ್ಯಕಾಲ ಎಲ್ಲ ಶಕ್ತಿಗಳ ಉನ್ನತವಾದ ವಿಸ್ತರಣೆಯು ಇದಾಗಿದೆ. ನಮ್ಮ ಸೃಷ್ಟಿಕರ್ತನಿಗೆ ಮತ್ತು ವಿಮೋಚನೆಗೆ ಹೃದಯದ ಆಕಾಂಕ್ಷೆಯನ್ನು ಒತ್ತಾಯಿಸಲು ಇವುಗಳು ಕೊಡಲ್ಪಟ್ಟ ಪ್ರೋತ್ಸಾಹ ನೀಡುವ ಧೈರ್ಯ ನೀಡುವ ಕಾರ್ಯಗಳಲ್ಲವೇ. ಇನ್ನೊಂದು ವಿಧವಾಗಿ ಪಾಪಕ್ಕೆ ವಿರುದ್ಧವಾಗಿ ದೇವರ ತೀರ್ಪುಗಳು ತಿಳಿಸಲ್ಪಟ್ಟು ಅನಿವಾರ್ಯವಾದಂಥ ಪ್ರತಿಫಲವು ನಮ್ಮ ಸ್ವಭಾವದ ಕೀಳುತನ ಮತ್ತು ಕೊನೆಯ ನಾಶನ ಇದಾಗುತ್ತದೆ. ಸತ್ಯವೇದದಲ್ಲಿ ತಿಳಿಸಲಾಗಿದೆ, ಸೈತಾನನ ಸೇವೆಗೆ ವಿರುದ್ಧವಾಗಿ ನಮ್ಮನ್ನು ಎಚ್ಚರಿಸುತ್ತದೆ. ನಾವು ದೇವರ ಕರುಣೆಯನ್ನು ಗಣನೆಗೆ ತೆಗೆದುಕೊಳ್ಳಬಾರದೋ? ಆತನು ಹೆಚ್ಚಾಗಿ ಇದನ್ನು ಮಾಡಲಾಗುತ್ತದೆ. ನಮ್ಮ ಆಶ್ಚರ್ಯವಾದಂಥ ಪ್ರೀತಿಯಿಂದ ಪ್ರೀತಿಸದವನ ಜೊತೆ ಸರಿಯಾದಂಥ ಸಂಬಂಧವನ್ನು ಇಟ್ಟುಕೊಳ್ಳೋಣ. ಆತನ ಹಾಗೆ ಬದಲಾಗಲು ನಮಗೆ ಮಾರ್ಗ ಮಾಡಿರುವ, ಸೇವೆ ನೀಡಿರುವ ದೂತರ ಜೊತೆ ಐಕ್ಯತೆ ತರುವಲ್ಪಡಲು, ತಂದೆ ಮತ್ತು ಮಗನ ಜೊತೆ ಮಾತನಾಡಲು ಮತ್ತು ಐಕ್ಯತೆ ಹೊಂದಲು ಅವಕಾಶವನ್ನು ಉಪಯೋಗಿಸಿಕೊಳ್ಳೋಣ. ಯಾಕೆಂದರೆ ನಾವು ಪಾಪಿಗಳಾಗಿದ್ದೇವೆ, ಪಾಪಿಗಳಾಗಿ ಪರಿಪೂರ್ಣತೆಯನ್ನು ಕಳೆದುಕೊಂಡಿದ್ದೇವೆ, ಪರಲೋಕದ ಜೊತೆ ಸಂಬಂಧ ಹೋಗಿದೆ, ಹೊಸದಾಗಿ ನಾವು ಹುಟ್ಟಬೇಕಾಗಿದೆ. ಆಗಿದ್ದಾಗ ಮಾತ್ರ ಕ್ರಿಸ್ತನ ಜೊತೆ ನಾವು ಒಟ್ಟಾಗಿ ಸೇರಲು ಸಾಧ್ಯ, ಸಂಬಂಧವನ್ನು ಪರಲೋಕದ ಜೊತೆ ಬೆಳೆಸಲು ಸಾಧ್ಯ. ಹಾಗಾಗಿ ನೀವು ಇಂದು, ನಾನು ಪಾಪಿ, ನನಗೆ ಕ್ರಿಸ್ತನ ಅವಶ್ಯಕತೆ ಇದೆ, ನಾನು ಕ್ರಿಸ್ತನನ್ನು ಕಂಡುಕೊಂಡು ಕ್ರಿಸ್ತನ ಬಳಿಗೆ ಬರುತ್ತೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ, ನಾವು ಪಾಪಿಗಳೆಂಬುದನ್ನು ಹತ್ತುಕೊಂಡೆವು. ಸ್ವಾಮಿ, ನಾವು ಪಾಪದ ನಿಮಿತ್ತವಾಗಿ ನಿನ್ನ ಸಂಬಂಧದಿಂದ ದೂರ ಹೋಗಿದ್ದೇವೆ. ನಿನ್ನ ಬಳಿಗೆ ಸ್ವಾಮಿ ನಾವು ಬರ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಸ್ವೀಕರಿಸು, ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ಪರಲೋಕದ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada.rsamc@sudadventist.org. ADA RS AMC at SUD ADVEN TIST dot ORG ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800-800-3322 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.